ಪ್ರಿಯ ಶ್ರೋತೃಗಳೇ, ನಿಮಗೆ ಮುಂಜಾನೆಯ ಪ್ರಣಾಮಗಳು. ನಾವು ಈಗಾಗಲೇ ಬೈಬಲ್ನಲ್ಲಿರುವ ಮೂರು ಪ್ರಶ್ನೆಗಳನ್ನು ಕುರಿತು ಧ್ಯಾನಿಸಿದ್ದೇವೆ. ಇಂದು ನಾಲ್ಕನೆಯದನ್ನು ನೋಡೋಣ. ಯಹೋವನು ಅಬ್ರಹಾಮನಿಗೆ ಸಾರಳು ನಕ್ಕದ್ದೇನು ಎಂದು ಕೇಳಿದನು ಎಂದು ನೋಡುತ್ತೇವೆ. ಹೌದಲ್ಲ, ನಮ್ಮ ನಗುವಿಗೂ ಅಳುವಿಗೂ ನಿರ್ದಿಷ್ಟವಾದ ಕಾರಣಗಳಿರಬೇಕಲ್ವೇ? ಈಗ ಸಾರಳ ನಗುವಿನ ಹಿನ್ನೆಲೆ ನೋಡೋಣ. ಅಬ್ರಹಾಮನಿಗೆ ಈಗಾಗಲೇ 99 ವರ್ಷಗಳಾಗಿವೆ ಮತ್ತು ಸಾರಳಿಗೆ 89 ವರ್ಷಗಳು. ದೇವರು ಅಬ್ರಹಾಮನಿಗೆ ಒಬ್ಬ ಮಗನು ಹುಟ್ಟುವನೆಂದು ವಾಗ್ದಾನ ಮಾಡಿ ಈಗಾಗಲೇ 24 ವರ್ಷಗಳು ಕಳೆದಿದ್ದವು. ಹಾಗರಳಿಂದ ಅಬ್ರಹಾಮನಿಗೆ ಸಂತಾನವಾಗಲಿ ಎಂದು ಸಾರಳು ಮಾಡಿದ ಯೋಜನೆಯಿಂದ ಅವಳಿಗೆ ಸಿಕ್ಕಿದ್ದು ನೋವು, ಅಪಮಾನ. ಆದಿಕಾಂಡ 17 ಅಧ್ಯಾಯದಲ್ಲಿ ದೇವರು ಅಬ್ರಹಾಮ್ ಮತ್ತು ಸಾರಾಯ ಎಂಬ ಅವರ ಹೆಸರುಗಳನ್ನು ಬದಲಾಯಿಸಿದ್ದೇನೋ ನಿಜ. ಇಷ್ಟಾದರೂ ಸಾರಳು ಬಂಜೆಯಾಗೇ ಇದ್ದಳು. ತಾಯ್ತನದ ಅವಳ ಕನಸು ಕನಸಾಗಿಯೇ ಉಳಿದಿತ್ತು. ಆದಿಕಾಂಡ 18 ಅಧ್ಯಾಯ ಅತಿಥಿ ಸತ್ಕಾರದ ಒಂದು ಸುಂದರ ಚಿತ್ರ. ಅಂದು ಮಧ್ಯಾಹ್ನ ತಮ್ಮ ಗುಡಾರದ ಎದುರು ಯಾರೋ 3 ಪುರುಷರು ನಿಂತಿದ್ದನ್ನು ಅಬ್ರಹಾಮನು ನೋಡಿದನು. ಅವನು ಅವರನ್ನು ಉತ್ಸಾಹದಿಂದ ತನ್ನ ಗುಡಾರಕ್ಕೆ ಆಹ್ವಾನಿಸಿ ಅವರಿಗಾಗಿ ಔತಣ ಮಾಡಿಸಿದನು. ಊಟೋಪಚಾರಗಳಾದ ಮೇಲೆ ಯಹೋವ ದೇವರು ಬರುವ ವರ್ಷದಲ್ಲಿ ಸಾರಳಿಗೆ ಮಗನು ಹುಟ್ಟುವನು ಎಂದು ಹೇಳಿದನು. ಈ ಮಾತು ಹಿಂದೆ ಗುಡಾರದ ಬಾಗಿಲಲ್ಲಿ ನಿಂತಿದ್ದ ಸಾರಳ ಕಿವಿಗೆ ಬಿತ್ತು. ಆದಿಕಾಂಡ 18 ಅಧ್ಯಾಯ 11 ವಚನ ಹೀಗೆ ಹೇಳುತ್ತದೆ. ಅಬ್ರಹಾಮನು ಸಾರಳು ಬಹುವೃದ್ಧರಾಗಿದ್ದರು. ಸಾರಳಿಗೆ ಮುಟ್ಟು ನಿಂತು ಹೋಗಿತ್ತು. ಹೀಗಿರಲಾಗಿ ಆಕೆ, ನನ್ನಂಥ ಮುದುಕಿಗೆ ಭೋಗವಾದೀತೆ, ನನ್ನ ಯಜಮಾನನೂ ಮುದುಕನಲ್ಲವೇ ಎಂದು ತನ್ನೊಳಗೆ ನಕ್ಕಳು. ಕರ್ತನಲ್ಲಿ ಪ್ರಿಯರೇ, ಸಾರಳು ಯಾಕೆ ನಕ್ಕಳು? ಬಹುಶಃ ಆ ಕ್ಷಣದಲ್ಲಿ ಆಕೆಯ ಆಲೋಚನೆಗಳು ತನ್ನ ಜೀವನದಲ್ಲಿ ಗತಿಸಿ ಹೋದ ವರ್ಷಗಳನ್ನು ಮೆಲುಕು ಹಾಕಿರಬೇಕು. ಯಹೋವ ದೇವರು ಅಬ್ರಹಾಮನಿಗೆ ಸಂತಾನವಾಗುವುದೆಂದು ಒಂದಕ್ಕಿಂತ ಹೆಚ್ಚು ಬಾರಿ ವಾಗ್ದಾನ ಮಾಡಿದ್ದನು ಮತ್ತು ಅದಾದ ನಂತರ ನಡೆದ ಘಟನೆಗಳು ಅವಳ ನೆನಪಿನಲ್ಲಿ ಹಾದು ಹೋದವು. ಈ ವಾಗ್ದಾನವು ಅವಳ ಜೀವನವನ್ನೇ ಬದಲಾಯಿಸಿಬಿಟ್ಟಿತು. ತನ್ನ ಹುಟ್ಟೂರು, ತನ್ನ ಬಂಧು ಬಳಗ, ತನಗಿದ್ದ ಎಲ್ಲವನ್ನು ಬಿಟ್ಟು ತನ್ನ ಗಂಡನಾದ ಅಬ್ರಹಾಮನ ಜೊತೆ ಹೊರಟು ಬಂದದ್ದು ಈ ವಾಗ್ದಾನವನ್ನು ನಂಬಿಯೇ ಅಲ್ಲವೇ? ಸಾರಳು ಕಲ್ದಿಯರ ಊರ್ ಎಂಬ ತನ್ನ ಸ್ವದೇಶದಲ್ಲಿ ರಾಣಿ ಸ್ತ್ರೀಯಾಗಿದ್ದಳು. ಬದುಕಿನ ಸಾಧಾರಣ ಸುಖಗಳೆಲ್ಲವೂ ಅಲ್ಲಿ ಅವಳಿಗೆ ಲಭ್ಯವಿದ್ದವು. ಆದರೆ ತಾನು ಬಂಜೆ ಎನ್ನುವುದು ಅವಳ ಬಹುದೊಡ್ಡ ಕೊರತೆ. ಯಾಕಂದರೆ ಆ ದಿನಗಳಲ್ಲಿ ಹೆಣ್ಣಿನ ಜೀವನದ ಸಾರ್ಥಕತೆ ತಾಯ್ತನದಲ್ಲಿತ್ತು. ಅದಕ್ಕಾಗಿ ಆಕೆ ಯಾವ ತ್ಯಾಗಕ್ಕೂ ಸಿದ್ಧಳಾಗಿದ್ದಳು. ಆಗ ಪ್ರಭಾವ ಸ್ವರೂಪನಾದ ದೇವರು ಆಕೆಯ ಗಂಡನಾದ ಅಬ್ರಹಾಮನಿಗೆ ದರ್ಶನ ಕೊಟ್ಟು, ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡಿ ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿದನು. ಆದರೆ ಅದಕ್ಕಾಗಿ ಅಬ್ರಹಾಮನು ತನ್ನ ಸ್ವದೇಶವನ್ನು, ಬಂಧು ಬಳಗವನ್ನು ಬಿಟ್ಟು ಯಹೋವನು ತೋರಿಸುವ ದೇಶಕ್ಕೆ ಹೋಗಬೇಕಿತ್ತು. ವಂಶೋದ್ಧಾರಕನ ನಿರೀಕ್ಷೆಯಲ್ಲಿದ್ದ ಸಾರಳು ಇದನ್ನು ಕೇಳಿ ಬಹು ಸಂತೋಷಗೊಂಡಳು. ತನಗೊಬ್ಬ ಮಗನು ಹುಟ್ಟಬೇಕು, ಇದೇ ಅವಳ ಬದುಕಿನ ದೊಡ್ಡ ಬಯಕೆ. ಆದರೆ ದೇವರು ಅವರಿಗೆ ಮಗನ ಜೊತೆಗೆ ಒಂದು ಜನಾಂಗ ಮತ್ತು ಒಂದು ದೇಶವನ್ನೇ ಕೊಡುತ್ತೇನೆ ಎಂದು ವಾಗ್ದಾನ ಮಾಡುತ್ತಿದ್ದಾನಲ್ಲ. ಇಷ್ಟಾದ ಮೇಲೆ ಸಾರಳು ಅತಿಯಷ್ಟು ಸಂತೋಷವಾಗಿ ತನ್ನ ಪ್ರಯಾಣಕ್ಕೆ ಸಜ್ಜು ಮಾಡಿಕೊಂಡಿರಬಹುದು. ಸ್ವದೇಶವನ್ನು ಬಿಟ್ಟು ಬೇರೊಂದು ದೇಶದಲ್ಲಿ ಪ್ರವಾಸಿಯಾಗಿ ಬದುಕುವುದಕ್ಕೂ, ಗುಡಾರಗಳಲ್ಲಿ ವಾಸಿಸುವುದಕ್ಕೂ ಅವಳು ಹಿಂದೆಗೆಯಲಿಲ್ಲ. ಬರಗಾಲದಲ್ಲಿ ಕಂಗೆಡಲಿಲ್ಲ. ಪರಸ್ಥಳಗಳಲ್ಲಿ ತನ್ನ ಗಂಡನನ್ನು ಅಣ್ಣನೆಂದು ಕರೆಯಲು ನಿರಾಕರಿಸಲಿಲ್ಲ. 2 ಬಾರಿ ಪರದೇಶದ ಅರಸರು ಅವಳನ್ನು ತಮ್ಮ ಅರಮನೆಗೆ ಕರೆದೊಯ್ದಾಗ ಭಯ ಸಂಕಟಗಳ ಹೊರತಾಗಿಯೂ ತನ್ನ ಗಂಡನಿಗೆ ದ್ರೋಹ ಮಾಡಲಿಲ್ಲ. ಇವೆಲ್ಲವನ್ನು ತಾನು ಸಹಿಸಿಕೊಂಡದ್ದು ಆ ವಾಗ್ದಾನವನ್ನು ನಂಬಿದ್ದರಿಂದಲೇ ಅಲ್ಲವೇ? ಈಗ ಅದೆಲ್ಲ ಹಳೆಯ ಕತೆ. ತಾನು, ತನ್ನ ಗಂಡನು ಬಹು ವೃದ್ಧರಾಗಿದ್ದೇವಲ್ಲ. 89 ವರ್ಷಗಳೇನು ಕಡಿಮೆಯೇ? ದೇಹದಲ್ಲಿ ಕಸುವಿಲ್ಲ, ಮನದಲ್ಲಿ ಕನಸಿಲ್ಲ. ಅಲ್ಲಿರುವುದು ಕೇವಲ ನಿರಾಶೆ, ಹತಾಶೆ, ಅವಮಾನ, ಇವುಗಳ ನೆನಪು ಮಾತ್ರ. ಸಾರಳು ನಕ್ಕದ್ದಕ್ಕೆ ಇಷ್ಟು ಕಾರಣ ಸಾಕಲ್ಲವೇ? ಅಂದು ಮಧ್ಯಾಹ್ನ ಮತ್ತೊಂದು ಸಾರಿ ಆ ವಾಗ್ದಾನವು ಪುನರುಚ್ಚರಿಸಲ್ಪಡುವಾಗ ಅವಳ ಅಪನಂಬಿಕೆ ತಲೆ ಎತ್ತಿತು. ಅವಳು ನಕ್ಕಳು. ಅವಳು ನಕ್ಕದ್ದಕ್ಕೆ ಪ್ರತಿಯಾಗಿ ದೇವರಾದ ಕರ್ತನು ಅವರಿಗೆ ತನ್ನ ಅಪ್ರತಿಮವಾದ ಸ್ವಭಾವವನ್ನು ಪ್ರಕಟಿಸಿದನು. ಯಹೋವನು ಅಬ್ರಹಾಮನಿಗೆ, ಸಾರಳು ನಕ್ಕು ಮುದುಕಿಯಾದ ನಾನು ಮಗುವನ್ನು ಹೆರುವುದಾದೀತೆ ಎಂದು ಹೇಳಿದ್ದೇನು? ಯಹೋವನಿಗೆ ಅಸಾಧ್ಯವಾದದ್ದುಂಟೋ? ನಾನು ಹೇಳಿದಂತೆಯೇ ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗನಿರುವನು ಎಂದು ಹೇಳಿದನು. ಪ್ರಿಯ ಶ್ರೋತೃಗಳೇ, ಸಾರಳ ದೇಹ ಮತ್ತು ವಯಸ್ಸು ಅವಳಿಗೆ ತಾಯ್ತನದ ನಿರೀಕ್ಷೆ ಕೊಡಲಿಲ್ಲ. ಆದರೆ ದೇವರಾದ ಕರ್ತನ ಮಾತಿನ ಮೇಲೆ ಅದು ಸಾಧ್ಯವಿತ್ತು. ಸಾರಳು ದೇವರ ಮಾತಿನ ಮೇಲೆ ನಂಬಿಕೆ ಇಡುವುದು ಅವಶ್ಯವಾಗಿತ್ತು. ದೇವರು ವಾಗ್ದಾನಗಳಿಗೆ ತಪ್ಪುವವನಲ್ಲ. ಆತನಿಗೆ ಅಸಾಧ್ಯವಾದದ್ದು ಇಲ್ಲವೇ ಇಲ್ಲ. ಇದು ಸಾರಳ ನಂಬಿಕೆಗೆ ಆಧಾರವಾಗಬೇಕಿತ್ತು. ಯಾಕಂದರೆ ಕೇವಲ ನಂಬಿಕೆ ಮಾತ್ರವೇ ಅಸಾಧ್ಯಗಳನ್ನು ಪಡೆದುಕೊಳ್ಳುವ ಶಕ್ತಿಯನ್ನು ನೀಡುತ್ತದೆ. ಈಗ ಸಾರಳು ಯಹೋವನ ಮಾತನ್ನು ನಂಬಿದಳು. ಇಬ್ರಿಯರಿಗೆ ಬರೆದ ಪತ್ರಿಕೆ 11:11 ಇದಲ್ಲದೆ ಸಾರಳು ವಾಗ್ದಾನ ಮಾಡಿದಾತನನ್ನು ನಂಬತಕ್ಕವನೆಂದೆಣಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ ಗರ್ಭವತಿಯಾಗುವುದಕ್ಕೆ ಶಕ್ತಿಯನ್ನು ಹೊಂದಿದಳು ಎಂದು ಬರೆದದೆ. ಇದರ ಫಲವಾಗಿ ಇಸಾಕನು ಹುಟ್ಟಿದನು. ಕರ್ತನಲ್ಲಿ ಪ್ರಿಯರೇ, ಸಾರಳಂತೆಯೇ ನೀವು ನಿರಾಶರಾಗಿದ್ದೀರಾ? ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರುತ್ತಿಲ್ಲವೆಂದು ಕೊರಗುತ್ತಿದ್ದೀರಾ? ನಿಮ್ಮ ನಿರೀಕ್ಷೆಯು ವ್ಯರ್ಥವಾಗುವುದಿಲ್ಲ. ಕರ್ತನು ನಿಮ್ಮನ್ನು ಆಶೀರ್ವದಿಸುವನು.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902604453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.